ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಕರುಣಿಸು ನನ್ನನು, ಓ ದೇವರೇ, ನನ್ನ ದೇವರೇ, ಕರುಣಿಸು ನನ್ನನು, ಕರುಣಿಸು ನನ್ನನು.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಜ್ಞಾಪಕ ಮಾಡಿಕೊಳ್ಳಿ, ಸತ್ಯವೇದದಲ್ಲಿ ದೇವರು ಜ್ಞಾಪಕ ಮಾಡಿಕೊಳ್ಳಿ ಎಂದು ಅನೇಕ ಸಂದರ್ಭಗಳಲ್ಲಿ ಹೇಳಿರತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ವಿಶೇಷವಾಗಿ ಕೊನೆಯ ಕಾಲದ ಘಟನೆಗಳ ಬಗ್ಗೆ ತಿಳಿಸುವಾಗ ಲೋಟನ ಹೆಂಡತಿಯನ್ನು ಜ್ಞಾಪಕ ಮಾಡಿಕೊಳ್ಳಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥವನಾಗಿದ್ದಾನೆ. ಇನ್ನು ಪ್ರಕಟಣೆಯ ಪುಸ್ತಕದಲ್ಲಿ ಏಳು ಸಭೆಗಳಲ್ಲಿ ಎಫೆಸಿಯ ಸಭೆಯ ವಿಚಾರವಾಗಿ ಮಾತನಾಡಬೇಕಾದರೆ ನೀನು ಎಲ್ಲಿ ಬಿದ್ದು ಹೋಗಿದ್ದೀಯೋ ಜ್ಞಾಪಕ ಮಾಡಿಕೋ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಅದೇ ರೀತಿಯಲ್ಲಿ ದೇವರು ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆಯಲ್ಲಿ ಜ್ಞಾಪಕ ಮಾಡಿಕೋ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಇಡೀ ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆಯಲ್ಲಿ ಮಾತ್ರ ಜ್ಞಾಪಕ ಮಾಡಿಕೋ. ಹಾಗಾದರೆ ಯಾವುದನ್ನು ದೇವರು ಜ್ಞಾಪಕ ಮಾಡಿಕೋ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ? ಆ ಆಜ್ಞೆ ಏನನ್ನು ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ ಅನ್ನುವಂತಹ ಒಂದು ಅದ್ಭುತವಾದಂತಹ ಸತ್ಯವನ್ನು ಈ ದಿನದಲ್ಲಿ ನಾವು ಕಲಿಯೋದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾಕೆಂದರೆ ಪರಿಶುದ್ಧಾತ್ಮನ ಮಾರ್ಗದರ್ಶನ ಇಲ್ಲದೆ ನಾವು ದೇವರ ವಾಕ್ಯವನ್ನು ಕಲಿಯಲು ಸಾಧ್ಯವಿಲ್ಲ. ಹಾಗಾಗಿ ಆತನ ಮಾರ್ಗದರ್ಶನಕ್ಕಾಗಿ ಇರುವಂಥ ಸ್ಥಳದಲ್ಲಿಯೇ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಈ ಲೋಕ ಮರೆತಿರತಕ್ಕಂತಹ ಒಂದು ಆಜ್ಞೆ, ಅದು ನಾಲ್ಕನೇ ಆಜ್ಞೆ ಆಗಿದೆ ಸ್ವಾಮಿ. ಅದು ಯಾವ ದಿನದ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಿದೆ ಅನ್ನುವಂತಹ ಒಂದು ವಿಚಾರವನ್ನು ಈ ದಿನದಲ್ಲಿ ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಆಳವಾಗಿ ಕಾರ್ಯವನ್ನು ಮಾಡು ಸ್ವಾಮಿ. ನೀನು ನಿನ್ನನ್ನು ಆರಾಧಿಸಲು ಕೊಟ್ಟಿರ್ತಕ್ಕಂತಹ ಒಂದು ದಿನ ರಾಜ, ಆ ದಿನವನ್ನು ಜ್ಞಾಪಕ ಮಾಡಿಕೋ ಎಂಬುದಾಗಿ ನೀ ನಮಗೆ ಹೇಳಿದ್ದೀಯ ಸ್ವಾಮಿ. ಅದನ್ನು ಯಾಕೆ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು, ಅದರ ಬಹಳ ಮುಖ್ಯವಾದಂಥ ಪ್ರಾಮುಖ್ಯತೆ ಏನು ಅನ್ನುವಂಥ ಸತ್ಯವನ್ನು ನಾವು ಕಲಿಯುವಾಗ ಸ್ವಾಮಿ ನೀನೇ ಆತ್ಮನ ಮೂಲಕವಾಗಿ ತುಂಬಿಸಿ ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಅಲ್ಲಿ ತಪ್ಪಿಹೋದ ನಾಣ್ಯದ ಬಗ್ಗೆ ಮಾತನಾಡ್ತಕ್ಕಂಥವನಾಗಿದ್ದಾನೆ. ತಪ್ಪಿಹೋದಂತಹ ಕುರಿಯ ಬಗ್ಗೆ ಮಾತನಾಡ್ತಕ್ಕಂಥವನಾಗಿದ್ದಾನೆ. ತಪ್ಪಿಹೋದಂತಹ ಮಗನ ಬಗ್ಗೆ ಮಾತನಾಡ್ತಕ್ಕಂಥವನಾಗಿದ್ದಾನೆ. ಅದರಲ್ಲಿ ತಪ್ಪಿಹೋದಂತಹ ನಾಣ್ಯ ಅಂದರೆ ಆ ಸ್ತ್ರೀ ಕಳೆದುಕೊಂಡಿರ್ತಕ್ಕಂಥ ನಾಣ್ಯದ ವಿಚಾರವಾಗಿ ಮಾತನಾಡಬೇಕಾದ್ರೆ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನವನ್ನು ಓದುವುದಾದರೆ ಅಲ್ಲಿ ಸ್ತ್ರೀಗೆ 10 ನಾಣ್ಯಗಳಿರ್ತಕ್ಕಂಥದ್ದಾಗಿದೆ. 10 ನಾಣ್ಯಗಳು ಇರಲಾಗಿ ಒಂದು ನಾಣ್ಯ ಅವಳಿಂದ ತಪ್ಪಿ ಹೋಗ್ತಕ್ಕಂಥದ್ದಾಗಿದೆ. ಅದನ್ನು ಆಕೆ ದೀಪವನ್ನು ಹಚ್ಚಿ ಮನೆಯನ್ನೆಲ್ಲ ಹುಡುಕಿ ಪಡೆದುಕೊಳ್ತಕ್ಕಂಥವಳಾಗಿದ್ದಾಳೆ. ಈ ಒಂದು ಸಾಮ್ಯ ತಪ್ಪಿಹೋದಂತಹ ವ್ಯಕ್ತಿಗಳ ಬಗ್ಗೆ ತಿಳಿಸಬಹುದು, ಪಾಪದಲ್ಲಿ ಬಿದ್ದು ಹೋಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ತಿಳಿಸಬಹುದು. ಆದರೆ ತಪ್ಪಿ ಹೋಗಿರ್ತಕ್ಕಂತಹ ಅಂದರೆ ಈ ಲೋಕ ಮರೆತಿರ್ತಕ್ಕಂತಹ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆಯನ್ನ ಲೋಕ ಯಾವ ರೀತಿಯಲ್ಲಿ ಕಂಡುಕೊಳ್ತು ಅನ್ನುವಂತಹ ಒಂದು ಸತ್ಯವನ್ನು ಸಹ ಈ ಸಾಮ್ಯದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಹೇಗೆಂದರೆ ಸಭೆ ಅಂದರೆ ಸ್ತ್ರೀಯನ್ನ ಸೂಚಿಸ್ತಕ್ಕಂಥದ್ದಾಗಿದೆ. 2 ಕೊರಿಂಥಿಯ 11ನೇ ಅಧ್ಯಾಯ 2ನೇ ವಚನ ಮತ್ತು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 31 ಮತ್ತು 32ನೇ ವಚನಗಳನ್ನು ಓದುವುದಾದರೆ ಇಲ್ಲಿ ಸ್ತ್ರೀಯನ್ನ ಸಭೆಗೆ ಹೋಲಿಸಿ ಮಾತನಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ದೇವರ ಒಂದು ಆಜ್ಞೆ ಅದು ಬೆಳ್ಳಿ ಮತ್ತು ಚಿನ್ನಕ್ಕಿಂತಲೂ ಅಮೂಲ್ಯವಾಗಿದೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಹಾಗಾದರೆ ಅವಳು ದೀಪವನ್ನು ಹಚ್ಚಿ ಆ ಮನೆಯನ್ನೆಲ್ಲ ಹುಡುಕಾಡಿದಳು ಆ ಒಂದು ನಾಣ್ಯವನ್ನು ಪಡೆದುಕೊಳ್ಳಲು. ಅಂದರೆ ದೀಪ ಅಂತಕ್ಕಂಥದ್ದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ? ದೇವರ ವಾಕ್ಯದಲ್ಲಿ ಕೀರ್ತನೆ 119:105 ವಚನ ಏನು ಹೇಳ್ತಕ್ಕಂಥದ್ದಾಗಿದೆ ಅಂದರೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ದಾರಿಗೆ ಬೆಳಕಾಗಿದೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಅಂದರೆ ಸಭೆ ಸ್ತ್ರೀ ಒಂದು ನಾಣ್ಯ ಅಂತಕ್ಕಂತಹ ಒಂದು ಆಜ್ಞೆಯನ್ನು ಮರೆತು ಬಿಟ್ಟಿದೆ. ಅದನ್ನ ಸತ್ಯವೇದವನ್ನ ಹುಡುಕುವುದರ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅನೇಕರು ಹೇಳುವಂತವರಾಗಿದ್ದಾರೆ, ಒಂದು ಹೋದರೆ ಏನಂತೆ, ಇನ್ನು 9 ಆಜ್ಞೆಗಳಿದೆಯಲ್ಲ ಅಂತ. ಆದರೆ ಆ 10 ಆಜ್ಞೆಗಳ ಒಂದು ಹೃದಯದ ಭಾಗ ಯಾವುದೆಂದರೆ ಅದು 4ನೇ ಆಜ್ಞೆ ಆಗಿದೆ ಪ್ರಿಯರೇ. ಹಾಗಾದರೆ ಈ 4ನೇ ಆಜ್ಞೆ ಏನು ಹೇಳ್ತಕ್ಕಂಥದ್ದಾಗಿದೆ? ಈ 4ನೇ ಆಜ್ಞೆ ಏನು ಹೇಳ್ತಕ್ಕಂಥದ್ದಾಗಿದೆ ಅಂದರೆ, ನಿಮ್ಮ ಸತ್ಯವೇದವನ್ನು ವಿಮೋಚನಾ ಕಾಂಡ 20ನೇ ಅಧ್ಯಾಯ ವಚನ 8-11 ತನಕ ನಾವು ಓದುವುದಾದರೆ ಅಲ್ಲಿ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಸಬ್ಬತ್ ದಿನವನ್ನ ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಆರು ದಿನಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. ಏಳನೇ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನ ಮಾಡಬಾರದು. ನಿನ್ನ ಗಂಡಾಳುಗಳು, ಹೆಣ್ಣಾಳುಗಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನ ಮಾಡಬಾರದು. ಆರು ದಿನಗಳಲ್ಲಿ ಯೆಹೋವನು ಭೂಮಿ, ಆಕಾಶಗಳನ್ನ, ಸಮುದ್ರಗಳನ್ನ, ಅವುಗಳಲ್ಲಿರುವ ಸಮಸ್ತವನ್ನ ನಿರ್ಮಾಣ ಮಾಡಿ ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದ್ದರಿಂದ ಯೆಹೋವನು ಸಬ್ಬತ್ ದಿನವನ್ನ ತನ್ನ ದಿನವಾಗಲಿ ಎಂದು ಆಶೀರ್ವದಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲವನ್ನ ಕೈಗೊಂಡು ಒಂದು ಆಜ್ಞೆಯನ್ನ ಬಿಟ್ಟು ಬಿಟ್ಟರೆ ಅವನು ಪಾಪಿ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಯಾಕೆಂದರೆ ಒಂದು ಯೋಹಾನ ಮೂರನೇ ಅಧ್ಯಾಯ ನಾಲ್ಕನೇ ವಚನ ತಿಳಿಸತಕ್ಕಂಥದ್ದಾಗಿದೆ, ದೇವರ ಆಜ್ಞೆಯನ್ನ ಮೀರಿ ನಡೆಯುವುದೇ ಪಾಪ ಎಂಬುದಾಗಿ. ಮತ್ತೊಂದು ಕಡೆ ಯಾಕೋಬ ಎರಡನೇ ಅಧ್ಯಾಯ ಹತ್ತನೇ ವಚನ ತಿಳಿಸತಕ್ಕಂಥದ್ದಾಗಿದೆ, ಒಬ್ಬನು ಎಲ್ಲವನ್ನ ಕೈಗೊಂಡು ಒಂದನ್ನ ಬಿಟ್ಟರೆ ಅವನು ಎಲ್ಲವನ್ನ ಬಿಟ್ಟಂತೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ನೀವು ಒಂಬತ್ತು ಆಜ್ಞೆಗಳನ್ನ ಕೈಗೊಳ್ಳಬಹುದು, ಆದರೆ ಈ ಸಬ್ಬತ್ ಅಂತಕ್ಕಂತಹ ಆಜ್ಞೆಯನ್ನ ಬಿಟ್ಟು ಬಿಟ್ಟು ಒಂಬತ್ತು ಆಜ್ಞೆಗಳನ್ನ ಕೈಗೊಂಡರೆ ನೀವು ಎಲ್ಲವನ್ನ ಕೈಗೊಳ್ಳದೆ ಹೋದ ರೀತಿಯಲ್ಲಿ, ಎಲ್ಲವನ್ನ ಬಿಟ್ಟು ಬಿಟ್ಟ ರೀತಿಯಲ್ಲಿ. ಅದಕ್ಕಾಗಿಯೇ ಲೋಕ ಈ ಒಂದು ಆಜ್ಞೆಯನ್ನ ಮರೆತು ಬಿಟ್ಟಿದೆ. ಲೋಕ ಮರೆತಿರ್ತಕ್ಕಂತಹ ಈ ಒಂದು ಆಜ್ಞೆಯನ್ನ ದೇವರು ಯಾವ ರೀತಿಯಲ್ಲಿ ಹೇಳ್ತಕ್ಕಂಥನಾಗಿದ್ದಾನೆ ಅಂದ್ರೆ, ಜ್ಞಾಪಕಕ್ಕೆ ತಂದುಕೋ. ಯಾಕೆ ದೇವರು ಜ್ಞಾಪಕಕ್ಕೆ ತಂದುಕೋ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ ಅಂದ್ರೆ, ಆದಿಕಾಂಡ ಪುಸ್ತಕ ಎರಡನೇ ಅಧ್ಯಾಯ ಒಂದರಿಂದ ಮೂರರ ತನಕ ನಾವು ಓದಬೇಕಾದ್ರೆ ಆ ಸೃಷ್ಟಿಯಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ಸೃಷ್ಟಿಯಲ್ಲಿ ದೇವರು ಭೂಮಿ, ಆಕಾಶಗಳನ್ನ, ಅದರಿರ್ತಕ್ಕಂಥ ಸಮಸ್ತವನ್ನ ಆರು ದಿನದಲ್ಲಿ ಸೃಷ್ಟಿ ಮಾಡಿದನು. ಏಳನೇ ದಿನದಲ್ಲಿ ಆತನು ವಿಶ್ರಮಿಸಿಕೊಂಡನು, ಆ ದಿನವನ್ನ ಪರಿಶುದ್ಧಗೊಳಿಸಿದನು. ಆ ದಿನದಲ್ಲಿ ಆತನು ವಿಶ್ರಾಂತಿಯನ್ನ ತೆಗೆದುಕೊಳ್ಳುವುದರ ಮೂಲಕವಾಗಿ ನಮಗೆ ಉದಾಹರಣೆ ಆಗಿ ಸಬ್ಬತ್ ದಿನವನ್ನ ಹೇಗೆ ಆಚರಿಸಬೇಕೆಂಬುದಾಗಿ ಆದಿಯಿಂದಲೂ ಸಹ ನಮಗೆ ತಿಳಿಯಪಡಿಸಿದ್ದಾನೆ. ಅದಕ್ಕೋಸ್ಕರವೇ ಪ್ರಿಯ ಕೇಳುಗರೆ, ಈ ಲೋಕ ಮರ್ತಿರ್ತಕ್ಕಂತಹ ಒಂದು ದಿನ ಈ ಸಬ್ಬತ್ ದಿನ ಆಗಿದೆ, ನಾಲ್ಕನೇ ಆಜ್ಞೆ ಆಗಿದೆ. ಅದಕ್ಕೋಸ್ಕರವೇ ದೇವರು ಇದನ್ನ ಜ್ಞಾಪಕಕ್ಕೆ ತಂದುಕೋ, ಜ್ಞಾಪಕದಲ್ಲಿ ಇಟ್ಟುಕೋ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ನಾವು ಸತ್ಯವೇದದಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಎಲ್ಲ ಆಜ್ಞೆಗಳಲ್ಲಿಯೂ ಸಹ ನೀನು ಇದನ್ನ ಮಾಡಬಾರದು, ನೀನು ಇದನ್ನ ಮಾಡಬಾರದು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ನಾಲ್ಕನೇ ಆಜ್ಞೆ ನೀನು ಜ್ಞಾಪಕಕ್ಕೆ ತಂದುಕೋ ಸಬ್ಬತ್ತಿನವನ್ನ ಆಚರಿಸಲು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಹೆಚ್ಚು ಕಡಿಮೆ 400-430 ವರ್ಷಗಳ ಕಾಲ ದಾಸತ್ವದಲ್ಲಿದ್ದರು. ಆ ದಾಸತ್ವದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರು ತಮ್ಮ ನಿಜ ದೇವರನ್ನ, ತಮ್ಮ ಪಿತೃಗಳಾದಂತಹ ಅಬ್ರಹಾಮ, ಈಸಾಕ, ಯಾಕೋಬಿನ ದೇವರನ್ನ ಮರೆತು ಬಿಟ್ಟರು. ಯಾಕೋಬಿನ ದೇವರನ್ನ ಮರೆತು ಬಿಟ್ಟರು ಅಂದ್ರೆ ಅರ್ಥ ಏನು ಅಂತಂದ್ರೆ, ಆತನ ಆಜ್ಞೆಗಳನ್ನು ಸಹ ಅವರು ಮರೆತು ಬಿಟ್ಟರು. ಆದರೆ ದೇವರು ಅವರನ್ನ ಐಗುಪ್ತ ದೇಶದಿಂದ ಬರಮಾಡುವುದರ ಮೂಲಕವಾಗಿ ಅವರನ್ನ ಹೊರಗೆ ತೆಗೆದುಕೊಂಡು ಬಂದು ಮೊದಲನೇದಾಗಿ ಈ ಆಜ್ಞೆಗಳಲ್ಲಿ ಅವರಿಗೆ ತಿಳಿಯಪಡಿಸ್ತಕ್ಕಂತಹ ಆಜ್ಞೆ ಯಾವುದೆಂದ್ರೆ ಈ ಸಬ್ಬತ್ತಿನದ ಆಜ್ಞೆಯ ವಿಚಾರವಾಗಿ. ಈ ಸಬ್ಬತ್ತಿನವನ್ನ ಹೇಗೆ ಆಚರಿಸಬೇಕು ಎಂಬುದನ್ನ ಪರಲೋಕದಿಂದ ಮನ್ನವನ್ನ ನೀಡುವುದರ ಮೂಲಕವಾಗಿ ಅವರಿಗೆ ತೋರ್ಪಡಿಸ್ತಕ್ಕಂಥವನಾಗಿದ್ದಾನೆ. ಇದನ್ನ ನಾವು ವಿಮೋಚನಾ ಕಾಂಡ 16ನೇ ಅಧ್ಯಾಯದಲ್ಲಿ ಓದಬೇಕಾದ್ರೆ ನಾವು ಅರ್ಥ ಮಾಡಿಕೊಳ್ಳಬಹುದು. ಅಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ದೇವರು ಪ್ರತಿದಿನ ಅವರಿಗೆ ಮನ್ನವನ್ನ ನೀಡ್ತಕ್ಕಂಥವನಾಗಿದ್ದಾನೆ. ಆದರೆ ಆರನೇ ದಿನ ಶುಕ್ರವಾರದಂದು ದೇವರು ಅವರಿಗೆ ಎರಡು ಪಟ್ಟು ಆ ಮನ್ನವನ್ನ ತೆಗೆದು ಇಟ್ಟುಕೊಳ್ಳಲು ಹೇಳ್ತಕ್ಕಂಥವರಾಗಿದ್ದಾರೆ. ಯಾಕೆಂದ್ರೆ ಶುಕ್ರವಾರದ ಮುಂದಿನ ದಿನ ಶನಿವಾರ, ಏಳನೇ ದಿನ ಅದು ಸಬ್ಬತ್ತಿನವಾಗಿದೆ. ಹಾಗಾಗಿ ದೇವರು ಪರಲೋಕದಿಂದ ಮನ್ನವನ್ನ ನೀಡದೆ ಇರ್ತಕ್ಕಂಥವನಾಗಿದ್ದಾನೆ. ಆ ದಿನದಲ್ಲಿ ವಿಶ್ರಮಿಸಿಕೊಂಡು ದೇವರನ್ನ ಆರಾಧಿಸುವಂತಹ ಆ ಒಂದು ದಿನವಾಗಿದೆ. ಅದಕ್ಕಾಗಿಯೇ ದೇವರು 10 ಆಜ್ಞೆಗಳಲ್ಲಿ ನೀನು ಮತ್ತೆ ಸಬ್ಬತ್ತಿನವನ್ನ ಜ್ಞಾಪಕ ಮಾಡಿಕೋ, ಸೃಷ್ಟಿಗೆ ಗುರುತಾಗಿರ್ತಕ್ಕಂತಹ ಆ ಒಂದು ದಿನವನ್ನ ಜ್ಞಾಪಕ ಮಾಡಿಕೋ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಆದರೆ ಅನೇಕರು ಹೇಳುವಂತಹ ಒಂದು ಪ್ರಶ್ನೆ ಏನೆಂದರೆ, ಈ ಒಂದು ದಿನ ಇದು ಯೂದರಿಗೆ ನೀಡಿದಂತಹ ಒಂದು ದಿನ ಎಂಬುದಾಗಿ. ಆದರೆ ಪ್ರಿಯ ಕೇಳುಗರೆ, ಈ 10 ಆಜ್ಞೆಗಳನ್ನ ಪ್ರತಿ ಮನುಷ್ಯರಿಗೂ ದೇವರು ನೀಡಿದ್ದಾನೆ, ಯೂದರಿಗಲ್ಲ. ಯಾಕೆಂದರೆ ಆದಾಮ ಮತ್ತು ಅವಳು ಯೂದರಾಗಿರಲಿಲ್ಲ, ಅವರು ದೇವರಿಂದ ಸೃಷ್ಟಿಸಲ್ಪಟ್ಟಂತಹ ಮನುಷ್ಯರಾಗಿದ್ದರು. ಆ ಮನುಷ್ಯರಿಗೆ ಆದಿಕಾಂಡ ಪುಸ್ತಕ 2:1-3 ತನಕ ಓದಬೇಕಾದ್ರೆ ಅಲ್ಲಿ ದೇವರು ಸಬ್ಬತ್ತಿನದ ವಿಚಾರವಾಗಿ ಆದಾಮ ಅವಳಿಗೆ ತಿಳಿಯಪಡಿಸ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಅಬ್ರಹಾಮ ತನ್ನ ಆಜ್ಞೆಗಳನ್ನು ಕೈಗೊಂಡನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ನಾವು ನೋಡ್ತಕ್ಕಂತಹ ಒಂದು ವಿಚಾರವೇನೆಂದರೆ, ಅಬ್ರಹಾಮ ಅವನು ಇನ್ನೂ ಸಹ ಯೂದನಾಗಿರಲಿಲ್ಲ. ನಂತರ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಆದಾಮ ಮತ್ತು ಅವಳು ಯೂದರಾಗಿರಲಿಲ್ಲ. ಯಾಕೋಬನ ನಂತರ ಇಸ್ರಾಯೇಲ್ ಅಂತಕ್ಕಂತಹ ಹೆಸರು ಬರ್ತಕ್ಕಂಥದ್ದಾಗಿದೆ. ಆದರೆ ಮತ್ತೊಂದು ವಿಚಾರವನ್ನ ನಾವು ಗಮನಿಸಬೇಕಾದರೆ, ಇಲ್ಲಿ ವಿಮೋಚನಾ ಕಾಂಡ 20:8-11 ತನಕ ಓದಬೇಕಾದರೆ ಅಲ್ಲಿ 10 ವಚನದಲ್ಲಿ 2 ಭಾಗ ಈ ರೀತಿಯಾಗಿ ಹೇಳ್ತಕ್ಕಂಥದ್ದಾಗಿದೆ. ಕೇವಲ ಯೂದರು ಮಾತ್ರ ಅಲ್ಲ, ಇಸ್ರಾಯೇಲರು ಮಾತ್ರ ಅಲ್ಲ ಆ ದಿನ ವಿಶ್ರಮಿಸಿಕೊಳ್ತಕ್ಕಂಥದ್ದು, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಗಂಡಾಳು ಹೆಣ್ಣಾಳು ಪಶು ನಿನ್ನ ಊರಿನಲ್ಲಿ ಇರುವ ಅನ್ಯ ದೇಶದವರು. ಒಂದು ವೇಳೆ ಪ್ರಿಯ ಕೇಳುಗರೆ, ದೇವರು ಇಸ್ರಾಯೇಲ್ ಜನರಿಗೆ ಈ ಒಂದು ಸಬ್ಬತ್ತಿನವನ್ನ ಕೊಟ್ಟಿರುವುದಾದರೆ ಯಾಕೆ ಈ ಆಜ್ಞೆಯಲ್ಲಿ ನಿನ್ನ ಊರಿನಲ್ಲಿರುವ ಅನ್ಯ ದೇಶದವರು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ? ಅನ್ಯ ದೇಶದವರಿಗೂ ಈ ಸಬ್ಬತ್ತಿನಕ್ಕೆ ಏನು ಸಂಬಂಧ? ಹಾಗಾದರೆ ಪ್ರಿಯ ಕೇಳುಗರೆ, ಈ ಒಂದು ಸಬ್ಬತ್ತಿನ ಆಜ್ಞೆಯನ್ನ ದೇವರು ಇಡೀ ಮನುಷ್ಯರಿಗೆ, ಯೂದರು ಗ್ರೀಕರು ಅನ್ಯರು ಎಲ್ಲರಿಗೂ ಸಹ ನೀಡಿದ್ದಾನೆ. ಅದಕ್ಕೋಸ್ಕರವೇ ಪ್ರತಿ ಒಬ್ಬೊಬ್ಬರೂ ಸಹ ಈ ವಿಶ್ರಾಂತಿಯಲ್ಲಿ ಇರಬೇಕೆನ್ನುವುದೇ ದೇವರ ಉದ್ದೇಶ. ಅದಕ್ಕೋಸ್ಕರವೇ ದೇವರು ಈ ಒಂದು ಆಜ್ಞೆಯನ್ನ ಮನುಷ್ಯರಿಗೆ ನೀಡಿದ್ದಾನೆ ಹೊರತು ಯೂದರಿಗಲ್ಲ. ಈ 10 ಆಜ್ಞೆಗಳನ್ನ ಮನುಷ್ಯರಿಗೆ ನೀಡಿದ್ದಾನೆ. ಒಂದು ವೇಳೆ ಜನಗಳು ಹೇಳುವ ರೀತಿಯಲ್ಲಿ ಇದು ಯೂದರಿಗೆ ಅಂದರೆ ನಮಗೆ ಇಲ್ಲವೇ, ಹಾಗಾದರೆ ನಾವು ಕೊಲೆ ಮಾಡಬಹುದೇ, ಹಾಗಾದರೆ ನಾವು ವ್ಯಭಿಚಾರ ಮಾಡಬಹುದೇ, ಹಾಗಾದರೆ ನಾವು ಸುಳ್ಳು ಸಾಕ್ಷಿ ಹೇಳಬಹುದೇ? ಹಾಗಲ್ಲ ಪ್ರಿಯ ಕೇಳುಗರೆ, ಇದು ಪಾಪದ ಹರಿವನ್ನ ನಮಗೆ ನೀಡ್ತಕ್ಕಂಥದ್ದಾಗಿದೆ ದೇವರ ಆಜ್ಞೆಗಳು. ಹಾಗಾದರೆ ಈ ಆಜ್ಞೆ ಮಾತ್ರ ತೆಗೆದಾಕಿದ್ದಾರೆ ಅಂತಂದ್ರೆ, ಹಾಗಾದರೆ ನಾವು 10 ಆಜ್ಞೆ ಅಂತ ಹೇಳಬಾರದು, 9 ಆಜ್ಞೆಗಳು ಎಂಬುದಾಗಿ ಹೇಳಬೇಕು. ಆದರೆ ಇವತ್ತಿನ ದಿನದಲ್ಲಿ ಅನೇಕ ಕ್ರೈಸ್ತರು ಮಾಡುವಂತಹ ಒಂದು ತಪ್ಪು ಏನಂದ್ರೆ, ಆ ಈ ಆಜ್ಞೆಗಳ ಬಗ್ಗೆ ಹೆಚ್ಚಾಗಿ ಮಾತನಾಡುವುದಿಲ್ಲ. ಯಾಕೆ ಆಜ್ಞೆಗಳ ಬಗ್ಗೆ ಮಾತನಾಡುವುದಿಲ್ಲ ಅಂದರೆ, ಸಬ್ಬತ್ತು ಅದರಲ್ಲಿ ಇರುವುದರಿಂದ, ಅವರಿಗೆ ಸಬ್ಬತ್ತಿನ ವಿಚಾರವಾಗಿ ಹೇಳಲು ಮುಜುಗರ ಆದ ಕಾರಣದಿಂದ ಅದನ್ನ ಮರೆಮಾಚಿ ಆಜ್ಞೆಗಳು ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5:48 ವಚನವನ್ನು ಓದಬೇಕಾದ್ರೆ, ಪರಲೋಕದಲ್ಲಿರ್ತಕ್ಕಂತಹ ನಿಮ್ಮ ತಂದೆ ಹೇಗೆ ಪರಿಶುದ್ಧರಾಗಿದ್ದಾನೋ ಹಾಗೆ ನೀವು ಸಹ ಪರಿಶುದ್ಧರಾಗಿರಬೇಕು ಎಂಬುವಂತಹ ವಾಕ್ಯವನ್ನ ಆತನು ತಿಳಿಸುವಂತದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಸಬ್ಬತ್ತಿನ ಇದು ನನ್ನ ದಿನ ಎಂಬುದಾಗಿ ದೇವರು ವಿಮೋಚನಾ ಕಾಂಡ 20:10 ವಚನದಲ್ಲಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಈ ಒಂದು ದಿನ ನನ್ನ ದಿನ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಮನುಷ್ಯರು ದೇವರಿಗೆ ಕೊಡಬೇಕಾದಂತಹ ಒಂದು ಮುಖ್ಯವಾದಂತಹ ದಿನ ಈ ದಿನ ಆಗಿದೆ ಪ್ರಿಯ ಕೇಳುಗರೆ. ಇನ್ನು ಇದನ್ನ ನಾವು ಮುಂದೆ ಹೋಗಿ ನೋಡಬೇಕಾದರೆ, ಅನೇಕರು ಈ ಒಂದು ದಿನದ ವಿಚಾರವಾಗಿ ಮಾತನಾಡ್ತಕ್ಕಂಥವರಾಗಿದ್ದಾರೆ. ಹೇಗೆ ಗೊತ್ತು ನಿಮಗೆ ಈ ಒಂದು ಸಬ್ಬತ್ತಿನ ಶನಿವಾರ ಎಂಬುದಾಗಿ, 7 ದಿನ ಎಂಬುದಾಗಿ? ನಾವು ಸತ್ಯವೇದವನ್ನ ನೋಡಬೇಕಾದ್ರೆ ದೇವರು ಸೃಷ್ಟಿಯಲ್ಲಿ 1, 2, 3, 4, 5 ಎಂಬುದಾಗಿ ದಿನಗಳ ಬಗ್ಗೆ ನೋಡ್ತಕ್ಕಂಥವರಾಗಿದ್ದೇವೆ. ಕಾಲಾನಂತರ ಈ ಒಂದು ದಿನಗಳನ್ನ 1, 2 ಅಂತಕ್ಕಂಥದಕ್ಕೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಎಂಬುದಾಗಿ ಹೆಸರನ್ನ ನೀಡಲಾಯಿತು. ಆ ನಿಟ್ಟಿನಲ್ಲಿ ಕ್ರಿಸ್ತನ ಒಂದು ಮರಣದ ವಿಚಾರವನ್ನ ನಾವು ನೋಡಬೇಕಾದ್ರೆ ಈ 3 ದಿನಗಳ ವಿಚಾರವಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಇಡೀ ಲೋಕ ಆಚರಿಸುವಂತಹ ಒಂದು ದಿನ ಯೇಸು ಸ್ವಾಮಿಯ ಮರಣ ದಿನವನ್ನ ಪವಿತ್ರ ಶುಕ್ರವಾರ ಅಥವಾ ಗುಡ್ ಫ್ರೈಡೇ ಎಂಬುದಾಗಿ ಈ ಲೋಕ ಆಚರಿಸತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಯೇಸು ಸ್ವಾಮಿಯ ಪುನರುತ್ಥಾನ ಹೊಂದಿದ ದಿನವನ್ನ ಈಸ್ಟರ್ ಎಂಬುದಾಗಿ ಆಚರಿಸ್ತಕ್ಕಂಥವರಾಗಿದ್ದಾರೆ, ಅಂದ್ರೆ ಭಾನುವಾರ ಆಚರಿಸ್ತಕ್ಕಂಥವರಾಗಿದ್ದಾರೆ. ಇದರಲ್ಲೇ ನಮಗೆ ಗೊತ್ತಾಗ್ತಕ್ಕಂಥದ್ದಾಗಿದೆ ಕ್ರಿಸ್ತನು ಮರಣ ಹೊಂದಿದ ದಿನ ಶುಕ್ರವಾರ ಎಂಬುದಾಗಿ. ಯಾಕೆಂದ್ರೆ ಇಡೀ ಲೋಕ ಆಚರಿಸ್ತಕ್ಕಂಥದ್ದಾಗಿದೆ. ಸತ್ಯವೇದೆ ಹೇಳ್ತಕ್ಕಂಥದ್ದಾಗಿದೆ, ವಾರದ ಮೊದಲನೇ ದಿನ ಆತನು ಪುನರುತ್ಥಾನ ಆದನು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಇಡೀ ಲೋಕ ಆ ದಿನವನ್ನ ಈಸ್ಟರ್ ಎಂಬುದಾಗಿ ಆಚರಿಸ್ತಕ್ಕಂಥದ್ದಾಗಿದೆ. ಇದರ ಮಧ್ಯೆ ಬರತಕ್ಕಂತಹ ಆ ಒಂದು ದಿನ ಯಾವುದೆಂದರೆ ಸಬ್ಬತ್ ದಿನ. ನಾವು ಇದನ್ನ ಮತ್ತಾಯನ ಬರೆದ ಸುವಾರ್ತೆ 28:1 ಧರ್ಮ ನಿಯಮದ ಪ್ರಕಾರ ಅವರು ವಿಶ್ರಮಿಸಿಕೊಂಡರು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಆ ವಿಶ್ರಮಿಸಿಕೊಂಡಂತಹ ದಿನ ಅದು ಸಬ್ಬತ್ತಿನವಾಗಿತ್ತು. ಆ ಸಬ್ಬತ್ತಿನವನ್ನ ಮುಗಿಸಿ ಆ ಸ್ತ್ರೀಯರು ಸಮಾಧಿಗೆ ಹೋಗ್ತಕ್ಕಂಥವರಾಗಿದ್ದಾರೆ. ಅಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಆಗಿರ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಶುಕ್ರವಾರ ಆತನ ಮರಣ, ಶನಿವಾರ ಯೇಸು ಸ್ವಾಮಿಯು ಸಹ ತನ್ನ ಆಜ್ಞೆಯನ್ನ ತಾನು ಮುರಿದು ಹಾಕದ ರೀತಿಯಲ್ಲಿ ಸಮಾಧಿಯಲ್ಲಿ ವಿಶ್ರಮಿಸಿಕೊಂಡನು. ಆನಂತರ ಭಾನುವಾರ ಆತನು ಪುನರುತ್ಥಾನ ಆದನು. ಹೀಗೆ ಪ್ರಿಯ ಕೇಳುಗರೆ, ಇಡೀ ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಸಬ್ಬತ್ತಿನ ಅದು ಅತ್ಯಂತ ಪ್ರಮುಖವಾದಂಥ ದಿನ, ಲೋಕ ಮರ್ತಿರ್ತಕ್ಕಂಥ ದಿನ. ಆದ್ದರಿಂದರೆ ದೇವರು ನಮಗೆ ಈ ದಿನವನ್ನ ಜ್ಞಾಪಕ ಮಾಡಿಕೋ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಮಾತ್ರವಲ್ಲದೆ ಪ್ರಿಯ ಕೇಳುಗರೆ, ಈ ದಿನ ದೇವರ ಮುದ್ರೆ ಆಗಿರ್ತಕ್ಕಂತಹ ಒಂದು ದಿನವಾಗಿದೆ. ಯಾಕೆ ಎಂಬುದಾಗಿ ನಾವು ನೋಡಬೇಕಾದರೆ ಒಂದು ಮುದ್ರೆಯಲ್ಲಿ ಏನೆಲ್ಲ ಇರತಕ್ಕಂಥದ್ದಾಗಿದೆ ಅಂದರೆ ಹೆಸರಿರ್ತಕ್ಕಂಥದ್ದಾಗಿದೆ, ಅವರ ಕೆಲಸದ ಹುದ್ದೆಯ ನಾಮ ಇರತಕ್ಕಂಥದ್ದಾಗಿದೆ, ಅವರ ವ್ಯಾಪ್ತಿ ಇರತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಇದರಲ್ಲೂ ಸಹ ದೇವರ ನಾಮ, ಆತನು ನಾನು ಸೃಷ್ಟಿಕರ್ತನು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ, ಏನನ್ನ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ್ದೇನೆ ಎಂಬುದಾಗಿ. ಹಾಗಾಗಿ ಪ್ರಿಯ ಕೇಳುಗರೆ, ಇದು ದೇವರ ಮುದ್ರೆಯೂ ಸಹ ಆಗಿದೆ. ಕೊನೆ ಕಾಲದಲ್ಲಿ ಈ ಒಂದು ಆಜ್ಞೆಯ ಮೇಲೆಯೇ ಅನೇಕ ರೀತಿಯ ಹೋರಾಟವಿದೆ. ಯಾಕೆಂದರೆ ಸೈತಾನನಿಗೆ ಮೊದಲಿನಿಂದಲೂ ಸಹ ಆರಾಧನೆ ವಿಚಾರದಲ್ಲಿ ಆತನು ಅನೇಕ ರೀತಿಯಲ್ಲಿ ಜನಗಳನ್ನು ಮೋಸಗೊಳಿಸಿದ್ದಾನೆ. ಆದ್ದರಿಂದ ಈ ಸಬ್ಬತ್ತಿನದ ವಿಚಾರದಲ್ಲೂ ಸಹ ಸೈತಾನ ಇಡೀ ಲೋಕದ ಜನಗಳನ್ನ ಮರಳು ಮಾಡಿ ಈ ದಿನವನ್ನ ಮರೆಸುವಾಗಿಯೂ ಈ ದಿನದ ಬಗ್ಗೆ ಅರ್ಥ ಮಾಡಿಕೊಳ್ಳದ ರೀತಿಯಲ್ಲಿ ಕಾರ್ಯವನ್ನ ಮಾಡಿದ್ದಾನೆ. ಆದ್ದರಿಂದ ಪ್ರಿಯ ಕೇಳುಗರೆ, ಈ ದಿನದಲ್ಲಿ ದೇವರು ನಿಮ್ಮ ಪ್ರತಿಯೊಬ್ಬೊಬ್ಬರನ್ನು ಸಹ ಕರೀತಕ್ಕಂಥನಾಗಿದ್ದಾನೆ. ನನ್ನ ಮಗಳೇ, ನನ್ನ ಮಗನೇ, ಮರೆತು ಹೋಗಿರ್ತಕ್ಕಂತಹ ಆ ದಿನದ ಬಗ್ಗೆ ನೀನು ದೇವರ ವಾಕ್ಯದಲ್ಲಿ ಹುಡುಕು ಎಂಬುದಾಗಿ. ಹೇಗೆ ಆ ಸ್ತ್ರೀ 10 ನಾಣ್ಯಗಳಿರಲಾಗಿ ಒಂದು ನಾಣ್ಯನ್ನ ಕಳೆದುಕೊಂಡಾಗ ಯಾವ ರೀತಿಯಲ್ಲಿ ಅವಳು ಇಡೀ ಮನೆಯನ್ನ ದೀಪವನ್ನ ಕಚ್ಚಿ ಹುಡುಕಿದಳು, ಅದೇ ರೀತಿಯಾಗಿ ಸತ್ಯವೇದ ಅಂತಕ್ಕಂತಹ ಅಮೂಲ್ಯವಾದಂತಹ ಸತ್ಯದಿಂದ ಅಡಗಿರ್ತಕ್ಕಂಥ ಸತ್ಯವೇದವನ್ನ ತೆಗೆದು ಈ ಸಬ್ಬತ್ತಿನದ ವಿಚಾರವಾಗಿ ನಾವು ಹುಡುಕಬೇಕಾಗಿದೆ. ಹೇಗೆ ಆ ಸ್ತ್ರೀ ಆ ನಾಣ್ಯವನ್ನ ಕಂಡುಕೊಂಡಾಗ ಸಂತೋಷ ಪಟ್ಟಳು, ಅದೇ ರೀತಿಯಾಗಿ ನಾವು ಸಹ ಈ ಸಬ್ಬತ್ತಿನದ ವಿಚಾರವನ್ನ ಈ ದಿನದಲ್ಲಿ ಕೇಳಿರ್ತಕ್ಕಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ನೀವು ಮೊದಲೇ ಸಾರಿ ಕೇಳ್ತಾ ಇರಬಹುದು, ಒಂದು ವೇಳೆ ನೀವು ಈಗಾಗಲೇ ಕೇಳಿ ಅದನ್ನ ತಿರಸ್ಕರಿಸಬಹುದು, ಆದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಈ ದಿನದಲ್ಲಿ ಪ್ರಾರ್ಥನೆ ಮೂಲಕವಾಗಿ ದೇವರ ಮುಂದೆ ಕೇಳುವುದಾದರೆ ದೇವರು ಈ ದಿನದ ಪ್ರಾಮುಖ್ಯತೆಯನ್ನ ಸತ್ಯವೇದದಲ್ಲಿ ನಿಮಗೆ ತೋರಿಸಿಕೊಡುವಂತೆವನಾಗಿದ್ದಾನೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಹೌದು, ದೇವರ ಪರಿಶುದ್ಧವಾದಂಥ ದಿನ ಈ ಸಬ್ಬತ್ತಿನ, ಇದು ಮನುಷ್ಯರಿಗೆ ನೀಡಿರ್ತಕ್ಕಂಥ ದಿನ, ಇದು ದೇವರನ್ನ ಆರಾಧಿಸಲು ನೀಡಿರ್ತಕ್ಕಂತಹ ದಿನ, ಇದನ್ನು ನಾನು ಕೈಗೊಳ್ಳಬೇಕು ಎಂಬುದಾಗಿ ನೀವು ಪ್ರಾರ್ಥಿಸುವುದಾದರೆ ಈ ಆಜ್ಞೆಯನ್ನ ಕೈಗೊಳ್ಳಲು ದೇವರು ಶಕ್ತಿ ಬಲವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಅಂತಹ ಒಂದು ತೀರ್ಮಾನವನ್ನ ನೀವು ಈ ದಿನದಲ್ಲಿ ಕೈಗೊಳ್ಳುವುದಾದರೆ ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿರಿ. ಪರಲೋಕವನ್ನ ಭೂಲೋಕವನ್ನ ಅದರಲ್ಲಿರ್ತಕ್ಕಂತಹ ಸಮಸ್ತವನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಪರಲೋಕದ ತಂದೆಯೇ ಸ್ವಾಮಿ, ಈ ಲೋಕ ಮರೆತಿರ್ತಕ್ಕಂತಹ ದಿನ ಸ್ವಾಮಿ ಸಬ್ಬತ್ತಿನ, ಅದನ್ನ ಜ್ಞಾಪಕ ಮಾಡಿಕೊಳ್ಳುವಾಗೆ ನೀನು ನಿನ್ನ ಆಜ್ಞೆಯಲ್ಲಿ ನಮಗೆ ತಿಳಿಯಪಡಿಸತಕ್ಕಂಥ ದೇವರಾಗಿದ್ದೀಯ ಸ್ವಾಮಿ. ಹಾಗಾಗಿ ಇವತ್ತಿನಿಂದ ಯಾರೆಲ್ಲ ನಿನ್ನ ಮಕ್ಕಳು, ಹೌದು ಸಬ್ಬತ್ತಿನ ಇನ್ನೂ ಇದೆ, ಅದು ದೇವರ ಮುದ್ರೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದರ ಮೇಲೆ ಹೋರಾಟ ಇದೆ. ಇದನ್ನು ನಾನು ಪ್ರಾಮಾಣಿಕವಾಗಿ ಕೈಗೊಂಡು ನಡೆಯಬೇಕು ಈ ಆಜ್ಞೆಯನ್ನು ಎಂಬುದಾಗಿ ತೀರ್ಮಾನಿಸತಕ್ಕಂಥವರಾಗಿದ್ದಾರೋ ಅವರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ನಮ್ಮ ಸ್ವಂತ ಬಲದಿಂದಲ್ಲ ಸ್ವಾಮಿ, ನಿನ್ನ ಬಲದಿಂದ ಈ ಆಜ್ಞೆಯನ್ನು ಕೈಗೊಂಡು ನಡೆಯಲು ನಮಗೆ ಸಹಾಯ ಮಾಡು. ನೀನು ಬರುವಾಗ ಈಗ ಪರಲೋಕ ರಾಜ್ಯಕ್ಕೆ ನಾವು ಸೇರಲು ನೀನೇ ನಮಗೆ ಸಹಾಯ ಮಾಡು, ಆಶೀರ್ವಿಸಿ ನಡೆಸುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿಕೊಳ್ಳುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ .org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ನನ್ನ ದೇವರೇ ಕರುಣಿಸು ನನ್ನನು, ಓ ದೇವರೇ ನನ್ನ ದೇವರೇ ಕರುಣಿಸು ನನ್ನನು, ಕರುಣಿಸು ಪಾಪವಾ ತೋಳೆ ನೀ ದೇವನೇ. ಓ